प्रयत्पितुः परमां नीयते पर्याप्रच्छुधो विरुधो दंसो रोहति उभा यदस्य जनुषं यदिन्मत आदित्यविष्ठो अभवद्धृणा शुचिः आदिन्मातृः आविशत् अदागित् आदिन्मातृः आविशत् यासु आशु या स्वाशु ಬಂದೆ ಮಹಿ ಹೇಳ್ಬೇಕನ್ನ ಆದಿನ್ ಮಾತೃ ರಾವಿಷದ್ಯಾಸು ಆ ಶುಚಿ ಅಹಿಂಸ್ಯಮಾನ ಉರ್ವಿಯ ವಿವಾವೃಧೇ ಅನು ಯತ್ ಪೂರ್ವ ಯತ್ ಪೂರ್ವ ಅರುಹತ್ ಸನಾಜುವಹ ನಿನವ್ಯಸೀಷು ಅವರಾಸು ಧಾವತೆ ಆದಿತ್ ಆದಿನ್ ಮಾತೃ ಆದಿತ್ ಮಾತೃಹು ಆವಿಷತ್ ಯಾಸು ಸ್ವಾ ಆಶುಚಿ ಅಹಿಂಸ್ಯಮಾನ ಉರ್ವಿಯ ವಿವಾವೃಧೇ ಅನು ಯತ್ಪೂರ್ವ ಅರುಹತ್ ಸನಾಜುವಹ ನಿನವ್ಯಸೀಷು ಅವರಾಸು ಧಾವತೆ ಆದಿತ್ ಅಂತಿದೆ ಆತ್ ಇತ್ ಆದಿತ್ ಆತ್ ಇ ಆದಿ ಆತಿತ್ ಆದಿತ್ ಅಂತಾಯ್ತು ಏನು ಹಾಗೆಂದ್ರೆ ಆಭ್ಯಾಮ್ ಆತ್ ಅಂದ್ರೆ ಅವರಿಬ್ಬರಿಂದ ಯಾರಿಬ್ಬರಿಂದ ಲಕ್ಷ್ಮೀನಾರಾಯಣಾಭ್ಯಾಮ್ ಲಕ್ಷ್ಮೀನಾರಾಯಣರಿಂದ ಅವರಿಂದ ಅಂದ್ರೇನು ತತ್ಪ್ರಸಾದ ಅವರು ಕಳಿಸಿದ್ದಾರೆ ಅನುಗ್ರಹ ಮಾಡಿ ಕಳಿಸಿದ್ದಾರೆ ಅಂತ ನಾನು ಮಂತ್ರಾಕ್ಷತೆ ಕೊಟ್ಟಿದ್ದಾರೆ ಅಂದರೆ ಅನುಗ್ರಹ ಮಂತ್ರಾಕ್ಷತೆ ಅಂತಲೇ ಅರ್ಥ ಆ ರೀತಿ ಲಕ್ಷ್ಮೀನಾರಾಯಣಾಭ್ಯಾಮ್ ಆ ಅಂದರೆ ನಾರಾಯಣ ಅಂತ ಅರ್ಥ ಆಗತ್ತಾ ಲಕ್ಷ್ಮಿ ಅಂತ ಅರ್ಥ ಆಗತ್ತಾ ಆ ಇತಿ ಬ್ರಹ್ಮ ಅಕ್ಷರಾಣ ಮಕಾರೋಸ್ಮಿ ಆ ಅಂದ್ರೆ ಅರ್ಥ ಏನು ನಾರಾಯಣ ಅಂತಲೇ ಅರ್ಥ ಆ ಶಬ್ದ ಅಹ ಔ ಆಹ ಅಹ ಔ ಆಹ ರಾಮಾತ್ ಆತ್ ರಾಮಾತ್ ರಾಮ ಇದ್ರೆ ರಾಮಾತ್ ಬರೀ ಆಯ್ತರೆ ಆಪ್ತ ಅಷ್ಟೇ ಆತ್ ಇತ್ ಆಭ್ಯಾಂ ಲಕ್ಷ್ಮೀನಾರಾಯಣಾಭ್ಯಾಂ ತತ್ಪ್ರಸಾದೇವ ಮಾತೃಹು ಮಾತೃಹು ಮೂರು ಅವತಾರಗಳಲ್ಲಿ ಅಂಜನಾ ಕುಂತಿ ಮಧ್ಯಗೇಹ ಸ್ತ್ರೀಯ ಅಂಜನಾ ಹನುಮದ್ ರೂಪಕ್ಕೆ ಕುಂತಿ ಮಧ್ಯಗೇಹ ಮಧ್ವ ರೂಪಕ್ಕೆ ಇಲ್ಲೂ ಕೂಡ ಹೆಸರು ಹೇಳಿಲ್ಲ ಏನಂತ ಹೇಳಿಬಿಟ್ಟು ವೇದವತಿ ಅಂತ ಪ್ರಸಿದ್ಧಿ ಇದೆ ಆದರೆ ಹೆಸರು ಮಾತ್ರ ಮಧು ಇದರಲ್ಲೂ ಹೇಳಿಲ್ಲ ವ್ಯಾಖ್ಯಾನಗಳಲ್ಲೂ ಹೇಳಿಲ್ಲ ಪ್ರಸಿದ್ಧಿ ಆಗಿದೆ ಇವರು ಕೂಡ ಹೇಳಿಲ್ಲ ಮಧ್ಯಗೇಹ ಸ್ತ್ರೀ ಅಂತ ಅಷ್ಟೇ ಹೇಳಿದರು ಆವಿಷತೆ ಅವರೊಳಗೆ ಪ್ರವೇಶ ಮಾಡಿದರೆ ಹೊರತು ಈ ರೀತಿ ಮಾಡಲಿಲ್ಲ ಉಳಿದವರಂತೆ ಹುಟ್ಟಿ ಬರಲಿಲ್ಲ ಅವರು ಪ್ರವೇಶ ಮಾಡಿದ್ರು ಗರ್ಭ ಪ್ರವೇಶ ಬೇರೆ ಗರ್ಭವಾಸ ಬೇರೆ ಗೊತ್ತಾಯ್ತಾ ಗೃಹ ಪ್ರವೇಶ ಅಂತಾರೆ ಗೃಹ ಬಂಧನ ಅಂತ ಕರೆಯೋದಿಲ್ಲ ಗೃಹ ಬಂಧನ ಹೌಸ್ ಅರೆಸ್ಟ್ ಅದು ಗೃಹ ಪ್ರವೇಶ ಗೃಹದ ಪ್ರವೇಶ ಪ್ರವಿಷ್ಟ ಉಳಿದವರಿಗೆಲ್ಲ ಬಂಧನ ಅದು ಗರ್ಭವಾಸ ಅನ್ನೋದೇನು ಬಂಧನ ಕಪಿಲಗೀತೆಯಲ್ಲಿ ಹೇಳಿದ್ದಾರೆ ಗರ್ಭವಾಸ ದೊಡ್ಡ ಬಂಧನ ಅದು ಆದರೆ ಇವರಿಗೆ ಅದಿಲ್ಲ ಪ್ರವಿಷ್ಟ ಯಾರಿಗೂ ಗೊತ್ತು ಗೊತ್ತಿಲ್ಲ ಅಷ್ಟೇ ಕೆಲ ಎಷ್ಟೋ ವಿಷಯ ಹೇಳಿಲ್ಲ ಅವರು ಕೆಲವು ವಿಷಯ ಹೇಳಿಲ್ಲ ಅಂತ ಹೇಳೇ ಬಿಟ್ಟಿದ್ದಾರೆ ಅವರು ಕೆಲವು ವಿಷಯ ಹೇಳೋದಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ತುಂಬ ವಿಷಯ ಹೇಳಿಲ್ಲ ಅಂತ ಹೇಳಿಲ್ಲಲ್ಲ ಪ್ರವಿಷ್ಟ ಆಸು ಮಾತೃಷು ಆ ಸಮಂತ ಶುಚಿ ಶುದ್ಧ ಪ್ರವಿಷ್ಟ ಸಾವಿಗೆ ಅದಕ್ಕೆ ಅನೇಕ ಸರತಿ ದೊಡ್ಡವರ ಹೇಳಬಾರದು ಒಂದು ಪದ್ಧತಿ ಇದೆ ಆ ರೀತಿಯನ್ನು ಬಿಟ್ಟಿರೋ ಸಂಭವ ಇದೆ ಮತ್ತು ಪ್ರಸಿದ್ಧವಾದ ವಿಷಯನೂ ಕೆಲವರು ಹೇಳೋದಿಲ್ಲ ಆಗಿನ ಕಾರ್ಯ ಯಾರಾದ್ರೂ ಗೊತ್ತಿತ್ತು ಅದನ್ನು ಹೇಳಕ್ಕೆ ಹೋಗಲಿಲ್ಲ ಪ್ರವಿಷ್ಟು ಇವತ್ತು ನಮ್ಮನೆ ನಮ್ಮ ಸ್ವಾಮಿಗಳೇ ಇದ್ದಾರೆ ಅಂತ ಕೊಡ್ತು ತುಂಬ ಜನ ಸ್ವಾಮಿಗಳಿದ್ದಾರೆ ಅವ್ರ ತಂದೆ ದೇಹ ಎಷ್ಟು ಜನ ಗೊತ್ತಿದೆ ಇವತ್ತು ಗೊತ್ತಾಯ್ತಿಲ್ಲ ತುಂಬ ಜನ ಗೊತ್ತಿರೋದಿಲ್ಲ ಹೇಳಿದರೆ ಅಲ್ಲೇ ಓಡಾಡ್ತಾರೆ ನಮಗೆ ಅವರಂತಾನೂ ಗೊತ್ತು ಫಸ್ಟ್ ಅವ್ರು ಯಾರಲ್ಲ ಅವ್ರು ಯಾರಂತಾನೂ ಗೊತ್ತಾಗಲ್ಲ ಕೆಲವು ಕಡೆಗೆ ಆಗಿರ್ತಾರೆ ಆದ್ದರಿಂದ ಗೊತ್ತಾಗ ನಾವು ಬಗ್ಗೆ ಎಷ್ಟು ಕೂಡ ಮಲಕ್ಕೆ ಹೋಗೋದಿಲ್ಲ ಕೂಡ ಹಾಂ ನಮಗೆ ಈ ಕಡೆ ಗಮನ ಆ ಕಡೆ ಗಮನ ಕೊಡೋದಿಲ್ಲ ಇರ್ಬೋದಲ್ಲ ಇರಲೇಬೇಕು ಉಳಿದವ್ರಿಗೆ ಎಂಟ್ರಿನೇ ಇಲ್ಲ ಅದೇ ಕೆಲವು ಕಡೆ ಹೇಳೋದುಂಟು ಕುಂತಿನೇ ಇನ್ನೊಂದು ಸತ ಹುಟ್ಟಿ ಬಂದಿಲ್ಲ ಅಂತ ಕೆಲವರು ವಾದ ಇದೆ ಹಾಂ ಕೆಲವರಿಗೆ ಬೇರೆ ಬೇರೆ ರೀತಿ ವಾದಗಳುಂಟು ವೇದವತಿಯ ಚತುರ್ಥ ಕೆಲವು ಕಡೆ ಇದೆ ಪಾಂಡುರಾಜನೇ ಮಧ್ಯೆ ಹೇಳ್ಬಿಟ್ಟು ಕೆಲವು ಕಡೆ ಇದೆ ಅವು ಯಾವುದಕ್ಕೂ ಏನಿಲ್ಲ ಖಚಿತವಾದ ಆಧಾರಗಳಿಲ್ಲ ಕೆಲವು ಹೇಳೋದುಂಟು ಆ ಥರ ಪ್ರತೀತಿ ಉಂಟು ಇದ್ರೆ ಅದೇನು ತಪ್ಪು ಅಲ್ಲ ಇದು ಇದ್ರೆ ಸಂಭವ ಇದೆ ಬಟ್ ತಿಳ್ಕೊಳ್ಲೇಬೇಕು ಅಂತಲೇ ಇಲ್ಲ ಮತ್ತೆ ಆಚಾರ ಸ್ವರೂಪ ಹಾಗೆ ತಿಳ್ಕೊಳ್ಳೇಬೇಕು ಅಂತಿದೆಯೋ ಹಾಗೆ ತಿಳ್ಕೊಳ್ತೀವಿ ಗೊತ್ತಾದರೆ ಸರಿ ಇಲ್ಲೋದ್ರೂ ತೊಂದರೆ ಇಲ್ಲ ಆವಿಷತ್ ಪ್ರವಿಷ್ಟು ಆ ಸ್ವರಿ ಪ್ರಿನ್ಸಿಪಾಲ್ ಅಂತ ಹೆಸರಿನಲ್ಲಿ ಗೊತ್ತಾಗಬೇಕು ನೆಸಿಟಿ ಇಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ ಮುಖ್ಯ ಕೆಲಸ ಮುಖ್ಯ ಅಷ್ಟೇ ಹೊರತು ಬೈ ನೇಮ್ ಇದ್ರೊಳಗೆ ನೆಸಿಟಿ ಇಲ್ಲ ಪ್ರವಿಷ್ಟು ಆಸು ಮಾತೃಷು ಆ ಸಮಂತ ಶುಚಿ ಶುದ್ಧ ಪ್ರವೇಶ ಮಾಡಿದರು ಮತ್ತೆ ಹೇಗಿದ್ದಾರೆ ಆ ಶುಚಿ ಏನಿದೆ ಯಾ ಇದೆಯಲ್ಲ ಪ್ರವಿಷತ್ ಯಾ ಆಸು ಆಸು ಅದು ಎಲ್ಲ ರೀತಿ ಬಿಡುತ್ತೆ ಯಾ ಅಂತ ಬಿಡಿಸಕ್ಕೆ ಬರುತ್ತೆ ಯಾಸು ಆ ಶುಚಿ ಅಲ್ಲಿ ಯಾವಾಗ ಜಾಗ ಬಿಡಬಾರ್ದಾಗ ಬಿಟ್ಟು ಮಾಡಿಸ್ಬೇಕಾದ್ರೆ ಜಾಗ ಬಿಡಬಾರದು ಯಾಸು ಆ ಶುಚಿ ಯಾಸು ಅದು ಸ್ತ್ರೀಲಿಂಗದ ಪದ ಅವರು ಪ್ರವೇಶ ಮಾಡಿದ್ದಾಗಲೂ ಕೂಡ ಆ ಶುಚಿ ಶುದ್ಧರಾಗೇ ಇದ್ರು ಶುದ್ಧರಾಗಿದ್ದರು ಅಂದ್ರೇನು ಗರ್ಭವಾಸ ನಿಮಿತ್ತವಾದ ದುಃಖಾದಿಗಳನ್ನು ಅಜ್ಞಾನಾದಿಗಳನ್ನು ಹೊಂದಿರಲಿಲ್ಲ ಗರ್ಭವಾಸದಲ್ಲಿದ್ದಾಗಲೂ ಶುಚಿಗಳು ಅದು ಬಹಳ ಮುಖ್ಯ ಅದು ಮಾತೃಶು ಆ ಸಮಂತ ಶುಚಿ, ಬರೀ ಶುಚಿ ಅನ್ನಲಿಲ್ಲ, ಆ ಶುಚಿ ಹಿ, ಆ ಶುಚಿ ತುಂಬ ಶುದ್ಧರಾಗಿದ್ರು, ಬರೀ ಭಾರಿ ಮಡಿ ಅಂತೀವಲ್ಲ ಹಾಗೆ. ಉಂಟು ಉಂಟು ಉಂಟು, ಗರ್ಭವಾಸ ಸ್ವಲ್ಪ ಲೇಪ ಇದೆ ಅವ್ರಿಗೆ. ಹೌದೌದೌದು ಉಂಟವ್ರು, ಕೆಲವು ಅಯೋಧ್ಯನಾಗಿ ಹುಟ್ಟಿ ಬರ್ತಾರೆ ದ್ರೋಣಾದಿಗಳು, ಆದರೂ ಕೂಡ ಅವ್ರಿಗೇನಿದೆ ದೇಹ ಅಲ್ಲಿ ಬರೋದು, ಅವೆಲ್ಲ ಪದ್ಧತಿ ಇದೆ. ವಾಯುದೇವರಿಗೆ ಅದ್ಯಾವುದೂ ಇಲ್ಲ, ಬರ್ತಾ ವಾಯು ಸಂಪರ್ಕನೇ ಬರ್ತಾರೆ, ಇವ್ರು ವಿಶೇಷ. ಸಬಂತಾತ್ ಶುಚಿ ಶುದ್ಧ ಅಹಿಂಸ್ಯಮಾನ, ಶುದ್ಧರಾಗಿ ಏನೋ ಇದ್ರು, ಗರ್ಭವಾಸದ ನಿಮಿತ್ತ ಹಿಂಸೆ ಆಯಿತು ಅಂದರೆ ಅಹಿಂಸ್ಯಮಾನ, ಗರ್ಭವಾಸ ಹಿಂಸೆಗೂ ಒಳಗಾಗಲಿ. ಅದಕ್ಕೆ ಏನು ಹೇಳ್ತಾರೆ, ನಮ್ಮ ಜೀವನದ ಎಲ್ಲ ದುಃಖಗಳು ಒಂದು ಕಡೆ ಆದರೆ ಗರ್ಭವಾಸ ದುಃಖನೇ ಒಂದು ಕಡೆಗೆ, ಎಲ್ಲದಕ್ಕಿಂತ ಜಾಸ್ತಿ ದುಃಖ ಅದು, ಅದಕ್ಕಿಂತ ಜಾಸ್ತಿ ದುಃಖ ಮರಣಕಾಲದ ದುಃಖ, ಗೊತ್ತಾಯ್ತಾ ಆಚಾರ್ಯ? ಎರಡೂ ಇಲ್ಲ, ಅದರಿಂದಾಗಿನೇ ದುಃಖವೇ ಇಲ್ಲ, ಅದು ಗರ್ಭವಾಸ ದುಃಖ, ಅದಕ್ಕೇನೆ ಮತ್ತೆ ಹುಟ್ಟಿಸ್ಬೇಡ ಅಂತ ಅದಕ್ಕೆ ಹೇಳ್ತಾರೆ. ಅಂದರೆ ಗರ್ಭವಾಸ ತುಂಬ ದುಃಖಕರವಾದ ಸಂಗತಿ ಆದ್ದರಿಂದ. ಹಾಂ ಹೌದು ಹೌದು, ಮರ್ತೋಗಿದೆ, ನಮ್ಗೆ ಮರ್ತೋಗಿದೆ ಎಷ್ಟೋ ದುಃಖಗಳು, ಏನಾಗುತ್ತೆ ಅಂದರೆ ಮರ್ತೋಗ್ಬಿಡುತ್ತೆ. ಇವತ್ತೆರಡು ಆಪರೇಷನ್ ಒದ್ದಾಡ್ತಿರ್ತಾರೆ, ಆಮೇಲೆ ನೋಡಿದ್ರೆ ನೆನಪಿರೋದಿಲ್ಲ ಅದು, ಅದು ಆಗೋದು ಭಾರಿ ದುಃಖ ಆಯ್ತು ಅಷ್ಟೇ ಹೇಳ್ತಾನೆ, ಹೊರತೇ ಹೇಳೋದಿಲ್ಲ. ದುಃಖ ಆಯ್ತು ಭಾಳ ಪ್ರೂಫ್ ಬೇಡ, ಮಗು ಅಳುತ್ತಾರೆ ಹುಟ್ಟಿ ಬರುತ್ತಲ್ಲ, ಅದೇ ಕಾರಣ ಅಳುತ್ತಾ ಹುಟ್ಟಿ ಖುಷಿಯಿಂದ ಯಾಕೆ ಹುಟ್ಟಿ ಅಳುತ್ತ ಯಾಕೆ ಹುಟ್ಟಿ ಬರುತ್ತೆ, ಆ ದುಃಖದ ಹಿಂದೆ ಅಳುತ್ತಾ ಬರುತ್ತೆ, ದುಃಖದ ಹಿಂದೆ ಮಳೆ ಮನೆಯೊಳಗೆ ಬರ್ತಾರೆ, ಮೈಯೆಲ್ಲ ಬೆವರು, ಹೊರಗಿನ ಸೆಕೆಯಲ್ಲಿ ತೋರಿಸ್ತಾ ಇದೆ, ಗೊತ್ತಾಯ್ತಾ, ಹೊರಗಿನ ಎಫೆಕ್ಟ್ ಅಲ್ಲಿ ಕಾಣಿಸ್ತಾ ಇದೆ, ಅರ್ಥ ಆಯ್ತಾ? ಅದರಿಂದ ಅಳುತ್ತಾ ಬರೋದೇ ಅದಕ್ಕೆ ಕಾರಣ, ಗರ್ಭವಾಸ ದುಃಖ ಇದೆ ಅಂತ ಹೇಳೋದಕ್ಕೇನೆ ಅಳು ಕೊಟ್ಟಿರೋ ದೇವರು. ಮರಣ ಕಾಲದಲ್ಲೂ ಹಾಗೇನೆ ಅವಳು, ಅವಳು ಅವ್ರ ಸಂಘ ನೋಡೋಕ್ಕಾಗಲ್ಲ, ನೋಡಿದವ್ರು ಹೇಳ್ತಾನೆ ಅಷ್ಟರ ಮಟ್ಟಿಗೆ, ಅಂದ ಮೇಲೆ ದುಃಖ ಇದೆ ಅಂತ ಸ್ಪಷ್ಟ ಆಯ್ತಾರೆ. ಅಯ್ಯೋ ಹೌದು, ಯಾರು ಯಾರಿಗೆ ಅದು? ಎರಡು ಎರಡು ಎಲ್ಲರಿಗೂ ಇಲ್ಲ, ತುಂಬ ಜನ ಒತ್ತಾಡ ನಾವು ನೋಡೇ ನೋಡ್ತೇವೆ, ಗೊತ್ತಾಯ್ತಾ? ಆ ಕಾಲಕ್ಕಾಗ ನೋವು ಎಂಬುದು ಅವರಿಗೆ ಸಂಬಂಧಪಟ್ಟ ವಿಚಾರ, ನಮಗೆ ಕಾಣಬೇಕಾಗಿಲ್ಲ ಅದು, ಅರ್ಥ ಆಯ್ತಾ? ಈಗ ನಮಗೂ ನಾವೇನು ತಿಳ್ಕೊಳ್ಳಿ, ಸುಖವಾಸ ಹತ್ರ ನಾವು ಹೇಳ್ತೀವಿ ಅಷ್ಟೇ ಹೊರತು ಏನಿಲ್ಲ. ಏನು ಅಂದ್ರೆ ಯಾರಿಗೆ ಬೇಕು ಅನುಭವ? ಹಾ, ಎಷ್ಟೋ ಜನ ಒತ್ತಾಡೋದು ಮರಣ ಯಾತನೆ ಪ್ರಸಿದ್ಧ ಅದು, ಕೆಲವರಿಗೆ ಯಾಕಾಗಲ್ಲ, ಕೆಲವರಿಗೆ ಆಗಲ್ಲ ಎಕ್ಸೆಪ್ಷನ್ ಅದು, ಕೆಲವರು ಕ್ಲಾಸಿಗೆ ಹೋಗೋದು ಬೋರು, ಕೆಲವರಿಗೆ ಎಂಜಾಯ್ಮೆಂಟ್ ಅದು, ಅದು ಹೌದಾನೆ? ಎಷ್ಟೋ ಹುಡುಗರು ಸಹ ನಾಳೆ ಕ್ಲಾಸ್ ಇಲ್ಲ ಅಂದ್ರೆ ಭಾರಿ ಬೇಜಾರಾಗ್ಬಿಡುತ್ತೆ, ಕೆಲವರು ಚಪ್ಪಾಳೆ ಆಗ್ಬಿಡ್ತಾರೆ, ಗೊತ್ತಾಯ್ತಾ? ಅಂದ್ರೆ ಅದು ಅದು ಎಲ್ಲರಿಗೂ ಒಂದೇ ರೀತಿ ಇರಬೇಕು ಅಂತಿಲ್ಲ, ಕೆಲವು ಕಷ್ಟಗಳು ಬಿಸಿಲಲ್ಲಿ ಕೂಡ ಬೆವರದೇ ಇರೋದಿದ್ದಾರೆ, ಎಷ್ಟು ಬಿಸಿಲು ಕೆಲವು ನೇಚರ್ ಬೆವರೋದೇ ಇಲ್ಲ, ಕೆಲವು ಮೈ ನೀರು ಹಿಡಿತಾ ಇರ್ತದೆ, ಹಾಗೆ ಅಡುಗೆ ಮಾಡ್ತಾರೆ ಅಡುಗೆ ಅದು ಅದರಲ್ಲೇ ಸಾರು ಹೊಡಿಯಲ್ಲೇ ಬಿಡ್ತಿರ್ತದೆ, ಕೆಲವರಿಗೆ ಏನು ಮಾಡಿದ್ರು ಬರೋದೇ ಇಲ್ಲ, ಅದು ಅವರ ಸ್ವಭಾವಗಳು. ಕೆಲವು ಎಕ್ಸೆಪ್ಷನ್ ನೋಡಿ ಏನು ಅನ್ಕೋಬಾರ್ದು, ನೋವಿಲ್ಲ ಅನ್ಕೋಬಾರ್ದು, ಕೆಲವರು ಒಳಗಿರೋನು ಹೊರಗೆ ತೋರಿಸೋದಿಲ್ಲ, ಈ ಚಿಕ್ಕ ಮಕ್ಕಳು ನೋವಾಗ ಜೋರಾಗಿ ಹತ್ತು ಬಿಡ್ತಾರೆ, ದೊಡ್ಡವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅದು, ಗೊತ್ತಾಯ್ತಿಲ್ಲ? ಅದನ್ನ ದುಃಖ ಇದ್ರೂ ಕೂಡ ಅದನ್ನ ರೆಸ್ಪಾಂಡ್ ಮಾಡೋ ರೀತಿ ಬೇರೆ ಆಗಿಬಿಡುತ್ತೆ. ಅದು ಜ್ಞಾನಿಗಳು ಏನು ಮಾಡ್ತಾ ಇರೋದು, ರೆಸ್ಪಾಂಡ್ ಮಾಡೋದಿಲ್ಲ ಜಾಸ್ತಿ, ಅದು ತರ್ಕೊಂಡ್ಬಿಡ್ತಾರೆ, ಗೊತ್ತಾಗೋದೇ ಇಲ್ಲ. ಕೆಲವರು ಇದ್ರಂತೆ ಆಪರೇಷನ್ ಮಾಡ್ಬೇಕಾದ್ರೆ ಅನಸ್ತೀಸಿಯನ್ನು ಕೊಡಬೇಡಿ, ಹಾಗೆ ಮಾಡಿಸ್ಕೊತಿರ್ತೀವಿ, ಮಾಡಿಸ್ಕೊಂಡ್ರು ಇದ್ದಾರೆ ಕೆಲವು ಆಪರೇಷನ್ಗಳನ್ನು, ಆಪರೇಷನ್ ಅನಸ್ತೀಸಿಯ ಬೇಕಿಲ್ಲ ನನಗೆ, ಹಾಗೆ ಮಾಡ್ಕೋತೀನಿ ಅಂತೇಳಿ ಅಷ್ಟು ಶಕ್ತಿ ಇರೋರು ಇರ್ತಾರೆ. ಕೆಲವರಿಗೆ ಅದು ಅಂತ ಏನು ಆ ಕಡೆ ನಾನು ಹೇಳಿದ್ದು, ಕೆಲವರು ಭಾರಿ ಧೈರ್ಯ ಅಂತ ಇರ್ತಾರೆ, ನಮ್ಮ ತಂದೆ ಹಾಗೂ ಚೋಳು ಕಡಿದ್ರೆ ಅವ್ರು ಏನು ನೋಡ್ತಾನೆ ಇದ್ದಿಲ್ಲ, ಕಡೆಗೆ ಈ ವರ್ಷ ಬಿಟ್ಬಿಡ್ತಾರೆ ಅಷ್ಟೇ, ನೋಡಿ ಹುಡುಗರು ಇಂಥ ದೊಡ್ಡ ಚೇಳು ಇರ್ತಾ ಇತ್ತು, ಅದೇ ಇನ್ನೊಬ್ಬರು ಕೂಡ ಒದ್ದಾಡ್ತಿದ್ರು, ಅವ್ರಿಗೆ ಅನಿಸೋದೇ ಇಲ್ಲ. ನಮ್ಮೊಬ್ಬರು ಯಾರದೋ ಮನೆ ಗದಗಿನಲ್ಲಿ ಸ್ವಲ್ಪ ಫಸ್ಟ್ ಅಪಾಯಿಂಟ್ಮೆಂಟ್, ಅದೇ ಯಾರದೋ ಮನೆಯಲ್ಲಿದ್ದೆ, ಆ ಹೆಂಗಸು ಓದೋ ಬರೋ ಏನೂ ಬರ್ತಿದ್ದಿಲ್ಲ, ಹಾವು ಕಂಡ್ರೆ ಅನಾಮತ್ತಿಸು ಅವರಿಗೆ ಬೆರಗಿಸ್ಬಿಡ್ತಾರೆ, ಆ ಜೀಡೆ ಕಂಡ್ರೆ ಭಾರಿ ಹೆದರಿಕೆ ಅವರಿಗೆ, ಹಾವು ಕಂಡ್ರೆ ಮಾತ್ರ ಅದು ಎಲ್ಲಿದ್ರು ಬಿಡಿ, ಅವ್ರು ಕರೆದು ಬರೋದು ಏನು ಬಂದು ಓದು ಏನಿರಲಿಲ್ಲ, ಬರೋದು ಕಡ ಬರ ಹಿಡಿದು ಸಣ್ಣ ಇದೆ ಅಲ್ಲಿ ಏನಿದಾಗೆ ಇಲಿ ಮರಿ ಹೇಳಿದಾಗ ಜಾಸ್ತಿ ಹೆಸ್ಬಿಡ್ತಾರೆ, ಅದು ಕೆಲವು ನೇಚರ್ ಅದು, ಅದು ಕೆಲವು ಸಣ್ಣದು ಕೆದ್ರದ್ದು ದೊಡ್ಡದು ಕೆದರೋದಿಲ್ಲ, ಅದು ಯಾಕೆ ಹೇಳಿ ಅದು ಹೇಳಿದ್ದೆ ಎಷ್ಟೋ ಜನ ಅಂತ ಹೇಳ್ಬಿಟ್ಟೆ ಅಲ್ಲಿ ಈಗಾಗಲೇ, ಎಷ್ಟೋ ರೆಕಾರ್ಡ್ ಇದೆ, ಅಥವಾ ಎಷ್ಟೋ ಜನ ಏನು ಮಾಡ್ಕೊಳ್ಳೋದು ಆಪರೇಷನ್ ಮಾಡ್ಕೊಂಡ್ರೆ ಇರ್ತಾರೆ, ಅದು ಅದು ಬೇರೆ, ಅದು ಬೇರೆ, ಈ ಅರ್ಥ ಬೇರೆ. ಅಲ್ಲಿ ಏನು ಮಹಾರಣ ಒಂದು ಉದಾಹರಣೆ ಏನು ಹೇಳುತ್ತೆ ಅಂದರೆ, ಜೀವನ ಒಂದು ಯಜ್ಞ, ಮರಣವೇ ಅವಭೃತ ಸ್ನಾನ. ಅಂದರೆ ಅರ್ಥ ಏನಂದರೆ, ಕಷ್ಟಸುಖದ ಪ್ರಶ್ನೆ ಇಲ್ಲ ಅಲ್ಲಿ, ಅವಭೃತ ಸ್ನಾನ ಅಂದರೆ ಏನು, ಪರಿಸಮಾಪ್ತಿ ಆಗುತ್ತೆ ಅಂತ, ಮರಣದಲ್ಲಿ ಸಾಧನೆ ಮುಕ್ತಾಯ ಆಗೋದ್ರಿಂದ ಮರಣ ಕಾಲಕ್ಕೆ ಏನು ಮಾಡಬೇಕು, ಯಾವಾಗಲೂ ದೇವರು ಚಿಂತನೆ ಮಾಡಿ ಕೃಷ್ಣ ಅರ್ಪಣ ಅಂತ ಹೋಗಬೇಕು ಅಂತ. ಅಷ್ಟು ತಾತ್ಪರ್ಯ, ನೋವಾಗ ಯುದ್ಧ ಇದೆ, ಎಷ್ಟು ಹಿಂಸೆಯ ಕೆಲಸ ಅದು, ಕ್ಷತ್ರಿಯರಿಗೆ ಯುದ್ಧ ಅಂದರೆ ಪರಮೋತ್ಸವ, ಅವರಿಗೆ ಯುದ್ಧ ಪ್ರಿಯ, ಕ್ಷತ್ರಿಯರಲ್ಲ ಯುದ್ಧ ಪ್ರಿಯರು, ಯುದ್ಧಶು ಗೊತ್ತಾದ ತಕ್ಷಣ ಹೋಗ್ಬಿಡ್ಬೇಕು ಅಂತೇಳಿ, ಅದು ಅವರವರು ಇದ್ದದ್ದು, ಉಳಿದ್ರೆ ಗೊತ್ತಾಗಲ್ಲ. ಮರಣದ ಸ್ಟೇಟಸ್ ಹೇಳಿದೆ ಹೊರತು ನೋವಾಗತ್ತೆ ಬಿಡುತ್ತೋ, ಜ್ಞಾನಿಗಳಿಗೆ ನೋವಾಗೋದೇ ಇಲ್ಲ. ಇವತ್ತು ರಾಯರು ವಾದ್ರಾದ್ರಂಥವ್ರು ವೃಂದಾವನ ಪ್ರದೇಶ ಕೂತ್ಕೊಂಡು ಹಾಕಿ ಕೂತ್ಕೊಂಡಿದ್ದಾರೆ. ಹಾಂ ಆ ಜೀವನದ ಆ ಪರ್ಟಿಕ್ಯುಲರ್ ಜೀವನ ಏನಿದೆ ಮುಕ್ತಾಯ ಸಮಾರಂಭ ಅದು. ಅದಕ್ಕೆ ದೇವರ ಸ್ಮರಣೆ ಮಾಡ್ಕೊಂಡು ಎಲ್ಲ ಇದು ಮಾಡಿ ಹೊರಟ್ಬಿಡ್ತಾರೆ. ಆ ಶಕ್ತಿ ಇರೋ ಸಿದ್ಧಿ ಇದ್ದವರಿಗೆ ಉಳಿದವರಿಗೆಲ್ಲ ಸಾಧ್ಯವಾಗೋದಿಲ್ಲ. ಈ ಪರಿಷ ಓದಿರ್ತಾನೆ, ಪರೀಕ್ಷೆ ಮೊದಲು ಅವ್ರದ ಸ್ನಾನ ಇದ್ದಾಗ ಅದಾಯ್ತಂದ್ರೆ ಕೋರ್ಸ್ ಮುಗೀತು. ಪರೀಕ್ಷೆ ಒಂದು ಆಗದೆ ಹೋಗಿಬಿಟ್ರೆ ಮತ್ತೆ ಒಂದು ವರ್ಷ ಕೊಡಬೇಕು, ಕೋರ್ಸ್ ಆಗಿಲ್ಲ ಅಂತಾನೆ. ಒಂದು 3 ತಾಸಿಂದ ಇರಬಹುದು ಅದು, ಬಟ್ ಒಂದು ಇಡೀ ವರ್ಷದ ರಿಸಲ್ಟ್ ಅಲ್ಲಿ ಕಾಣುತ್ತೆ. ಏನ ಅಂದ್ರೆ ಅದು ಬೇಡ ಹಿಂಸೆ ಅಂದ್ರೆ ನೀ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇವತ್ತು ಕರ್ಫ್ಯೂ ಹೊರಗೆ ಹೋಗಬಾರ್ದು, ದೊಡ್ಡ 60-40 ಮನೆಯೊಳಗೆ ಕುತ್ಕೊಂಡು ಬಾ, ಏನೋ ಒಂಥರ ಆಗಿಬಿಟ್ಟಿದೆ ಹೇಳ್ತಾನೆ. ಕೈ ಕಟ್ಟಿದಾಗ ಆಗುತ್ತೆ, ಗೊತ್ತಾಯ್ತಿಲ್ಲ. ಅಷ್ಟು ದೊಡ್ಡ ಮನೆಯಲ್ಲಿ ಇರ್ತಾನೆ ಅವನು, ಈ ಬೀದಿಯಲ್ಲಿ ಓಡಾಡಬಾರ್ದು, ಒಂಥರ ಹಿಂಸೆ ಅನಿಸುತ್ತೆ. ಮತ್ತು ಒಂದು ರೂಮ್ನಲ್ಲಿ ಕೂಡ ಹಾಕ್ಬಿಟ್ಟು ಬಾಗಿಲು ಹಾಕ್ಬಿಟ್ರೆ ಏನಾಗುತ್ತೆ? ಇಡೀ ದಿವಸ ಒಂದು ದಿವಸ ಹಾಕಿದ್ರೆ ರೂಮ್ನಲ್ಲಿ ಕೂಡ ಹಾಕ್ಬಿಟ್ಟು ಏ ಒದ್ದಾಡ್ಬಿಡ್ತಾನೆ. ಲಾಕ್ ಆಗಿದೆ, ಲಾಕ್ ತೆಗಿಲಕ್ಕೆ ಹೋದ್ರೆ ತಡ ಆಗಿಬಿಟ್ರೆ ಕೀ ಥರದ್ದು ಒದ್ದಾಡ್ತಿರ್ತಾರೆ. ಅದು 9 ತಿಂಗಳಲ್ಲಿ ಕೂತಿರ್ತಾನೆ ಅಂದರೆ ಸುಖ ಅಂತ ಯಾರು ಹೇಳ್ತಾರೆ? ಅದನ್ನು ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ಲ? ಈಗ ಎಷ್ಟು ಕಷ್ಟ ಇದೆ ಆ ಸಮಯದಲ್ಲಿ, ಅದೆಲ್ಲ ಯೋಚನೆ ಮಾಡಿದರೆ ಅದು ದುಃಖ ಅಂಬೋದು ಕಣ್ಣು ಮುಚ್ಕೊಂಡು ಹೇಳೋ ವಿಚಾರ ಹಿಡಿತಾ. ಅದು ಹೇಳಬೇಕಾದ ಕಾರಣ ಇಲ್ಲ. ನಮ್ಗೆ ಒಂದು ಜನ್ಮ ಸತ್ತಲ್ಲ, ಹುಟ್ಟಿ ಅಲ್ಲ, ಎಷ್ಟೋ ಜನ್ಮ ಆಗೋಗ್ಬಿಟ್ಟಿದೆ. ಅಷ್ಟು ನಮಗೆ ದೇವ್ರ ಅಕಸ್ಮಾತ್ ನೆನಪಿಟ್ಬಿಟ್ಟಿದ್ರೆ ಎಷ್ಟು ಹಿಂಸೆಯಾಗಿ ಬಳಸ ಬದುಕಲಿಕ್ಕಾಗ್ತಿತ್ತ? ಮತ್ತಸ್ಮೃತಿ ಜ್ಞಾನ ಅಪೋಹನಂಚ. ದೇವ್ರು ಏನು ಮಾಡ್ತಾನೆ? ಕೆಳಗಡೆ ಮರವು ಕೊಟ್ಟರೆ ನಮಗೆ ಇದು ಮಾಡ್ತಾನೆ. ಮರವು ಕೊಡದೆ ಹೋಗಿದ್ರೆ ದೇವರು ಮನುಷ್ಯ ಸುಚ್ಚಾಗಿಬಿಡ್ತಾ, ಎಲ್ಲರೂ ಹುಚ್ಚರಾಗಿಬಿಡ್ತಿದ್ರು ಅಂತ ಹೇಳ್ತಾ. ಅಟ್ಟು ದುಃಖಗಳನ್ನ ಒಟ್ಟಿಗೆ ಇಟ್ಕೊಂಡ್ಬಿಟ್ರೆ ಗತಿ ಏನಾಗಬೇಕು? ಮರೆಸಿಬಿಡ್ತಾನೆ ದೇವರು. ಕೆಲವೊಂದ ಜ್ಞಾಪಕ ಇಡಿಸ್ತಾರೆ, ಕೆಲವು ಜ್ಞಾಪಕ ಇಡಬಾರದು, ಅದನ್ನು ನಮ್ಗೆ ನೆನಪಿರ್ತೇವೆ. ಒಂದ್ಸಲ ಮರೀಲೇಬೇಕು, ಜ್ಞಾಪಕ ಇಟ್ಕೊಂಡ್ಕೊಂಡು ಮರ್ತು ಬಿಡ್ತಾರೆ. ಮರೆಯಬೇಕು ಅಂತ ಯಾವಾಗ ಜ್ಞಾಪಕನೇ ಆಗ್ತಿರುತ್ತೆ. ಅದೆರಡು ದೇವರು ಮ್ಯಾನೇಜ್ ಮಾಡದೆ ಹೋದರೆ ಮನುಷ್ಯನ ಗತಿ ಏನಾಗ್ತಿತ್ತು? ಅವ್ರ ಯೋಗ್ಯತೆ ನೋಡ್ಕೊಂಡು ಮಾಡ್ತಾನೆ. ಅದು ಯಾಕೆ ಮರೀತು ಅಂತ ಕೇಳಾಗಿಲ್ಲ, ಗೊತ್ತಾಯ್ತು? ಯಾಕೆ ಮರೀತು ಅಂತ ಕೇಳಾಗಿಲ್ಲ, ಯಾತಕ್ಕೆ ಅಂದರೆ ನಮ್ಮ ಅನುಭವ ಸಿದ್ಧವಾಗಿದೆ ಮರೆಯೋದು. ದುಷ್ಟಜಿಮ್ನ ಏನು ಏನಾಯ್ತದ? ಅದು ಹೇಳಿ ಎಕ್ಸೆಪ್ಷನ್ ಅಂತ ಹೇಳಿಲ್ಲ ಈಗಾಗಲೇ ಬ್ರಹ್ಮಸೂತ್ರದ ಇದರಲ್ಲಿ ಹೇಳ್ತಾರೆ, ಕೊನೆಯ ಪಾದದ ಎರಡನೇ ಮೊದಲೇ ಪಾದದ ಕೊನೆಗೆ ಹುಟ್ಟುವ ಕ್ರಮ ಕೂಡ ತಿಳ್ಕೊಳ್ಳಿ ವೈರಾಗ್ಯ ಬರಲಿಕ್ಕೆ ಅಂತ ಹೇಳ್ತಾರೆ. ಹುಟ್ಟೋ ಕ್ರಮ, ಸಾಯೋ ಕ್ರಮ ಎಲ್ಲ ಹೇಳ್ತಾರೆ. ಮುಂದಿನ ಗತಿಗಳು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳಿ ಕೊನೆಗೆ ನಿಯಮಗಳನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಹುಟ್ಟೋದೇನು? ಈ ಸ್ತ್ರೀ ಪುರುಷ ಸಂಬಂಧ ಹುಟ್ಟೋದು ಪದ್ಧತಿ ಇದೆ. ಕೆಲವು ಅಯೋನಿಗರಾಗಿ ಹುಟ್ಟುತ್ತಾರೆ, ದ್ರೋಣಾದಿಗಳೆಲ್ಲ ಕುಂಭದಲ್ಲಿ ಬಿಟ್ಬಿಟ್ರು, ಗೊತ್ತಾಯ್ತಾ? ಎಕ್ಸೆಪ್ಷನ್ ಅದು, ಎಕ್ಸೆಪ್ಷನ್ ಬೇರೆ, ನಿಯಮಗಳು ಬೇರೆ. ಇವತ್ತು ಒಬ್ರು ಓದ್ದೆ ಪಾಸ್ ಆದ ಅಂತ ಎಲ್ಲರೂ ಓದ್ದೆ ಪಾಸ್ ಆಗ್ಬಿಟ್ರೆ ಗತಿ ಏನಾಗುತ್ತೆ? ಹೇಳಿದ್ದೆ ಹಿಂದೆ ಒಬ್ಬರು ಆಟಲ್ ಹುಡುಗ ಇದ್ದ ಅಂಥೇಳಿ ಓದ್ತಾನೆ, ಪುಸ್ತಕನೇ ಮುಟ್ತಿದ್ದಿಲ್ಲ ಅವನು. ಯಾವಾಗ ನೋಡಿದ್ರು ಮಲಗಿರ್ತಿ, ನೋಡಿ ರ್ಯಾಂಕ್ ಅವನು. ಓದೋರೆಲ್ಲ ಫೇಲ್, ಯಾಕಂದ್ರೆ ಬರ್ಕೊಂಡು ಅವನು ಮಲ್ಕೊಳ್ತಿದ್ದಿಲ್ಲ, ಗಟ್ಟಿಯಾಗಿ ಓದ್ತಿದ್ದಿರುತ್ತೆ ರೂಮ್ನವರು, ಅದು ಕೇಳ್ಕೊತಾ ಮರಿಬಿಡ್ತಿದ್ದೆ ಅಷ್ಟೇ ಅವನು, ಗೊತ್ತಾಯ್ತಾ? ಅವರು ಓದಿ ಬರಿತಿದ್ರು, ಅವರು ಕೇಳಿ ನೆನಪಿಡ್ಕೊತಾ ಇದ್ದೆ ಅವನು. ರ್ಯಾಂಕ್ ಅವನು, ಇವತ್ತಿಗೂ ಅವ್ರು ಭಾಳ ರೆಕಾರ್ಡ್ ಆಗುತ್ತದೆ. ಏನ ಗಡಿಗೆಯಲ್ಲಿ ಹುಟ್ಟಿದ್ರು ಗಡಿಗೆ ಅಂತ ಹೇಳಿದ್ದು ಒಳ್ಳೆ, ಅದೇ ಎಕ್ಸೆಪ್ಷನ್ ಅದು. ಅದಕ್ಕೆ ಹೇಳಿದ್ದೆ ಎಕ್ಸೆಪ್ಷನ್ ಬೇರೆ, ನಿಯಮ ಬೇರೆ. ನಿಯಮಗಳನ್ನ ಎಕ್ಸೆಪ್ಷನ್ ಓನ್ಲಿ ಪ್ರೂವ್ ದಿ ರೂಲ್ ಅಂತ ಹೇಳೋದು. ಎಕ್ಸೆಪ್ಷನ್ ರೂಲ್ ಪ್ರೂವ್ ಮಾಡೋದ್ರಿಂದ ಅದನ್ನು ಎಕ್ಸೆಪ್ಷನ್ ನೋಡಿಬಿಟ್ಟು ರೂಲ್ ಅಂತ ಹೇಳ್ಕೊಳಕ್ ಹೋಗ್ಬಾರ್ದು. ದುಃಖ ಆಗೋದು, ಹುಟ್ಟೋದೊಂದು ಕ್ರಮ ಇದೆ, ಆ ಕ್ರಮದಲ್ಲಿ ನಡೆಯುತ್ತೆ. ಕೆಲವರು ಮಾತ್ರ ಅದು ವಿಶೇಷ ಕರ್ಮಾದಿಗಳಿಂದ ಸಿದ್ಧಿಯಿಂದ ಬೇರೆ ಆಗುತ್ತೆ ಅಷ್ಟೆ. ಆಚಾರ ಗರ್ಭದಲ್ಲಿ ಆಮೇಲೆ ಬಂದು ಜೀವನ ಹೊರಗೊಡಿಸಿ ಕೂತ್ಕೊಂಡ್ರು, ಆ ರೀತಿ ಉದಾಹರಣೆ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಒಟ್ಟು ಏನಾಯ್ತು ಅಂದ್ರೆ, ಆಚಾರ್ಯ ಗರ್ಭವಾಸ ದುಃಖ ಅಹಿಂಸ್ಯಮಾನ, ಹಿಂಸೆಗೆ ಒಳಗಾಗದೇನೆ, ಹಿಂಸೆನೇ ಪಡೆದೇನೆ ಹುಟ್ಟಿದ್ರು. ಉರ್ವಿಯ ವಿವಾವೃಧೆ, ಉರ್ವಿಯ ಉರುತ್ವೇನ ವಿವಾವೃಧೆ, ಉರುತ್ವೇನ ಶ್ರೇಷ್ಠ ರೀತಿಯಲ್ಲಿ ಅವರು ಬೆಳೀತು. ಬೆಳವಣಿಗೆ ಕೂಡ ಏನಾದರೂ ಶ್ರೇಷ್ಠ ರೀತಿಯ ಬೆಳವಣಿಗೆ ಆಗಿತ್ತು. ಒಂದು ವರ್ಷದ ಮಗು ಓಡಾಡೋದಾಗಲಿ, ಹುರುಳಿ ತಿನ್ನೋದಾಗಲಿ, ಎಲ್ಲ ಏನಾಗಿತ್ತದ? ಶ್ರೇಷ್ಠವಾದ ಬೆಳವಣಿಗೆ ಆಗಿತ್ತು ಅವ್ರದ್ದು. ಎಲ್ಲೂ ಹಿಂಸೆಗೆ ಒಳಗಾದ ಬೆಳವಣಿಗೆ ಅಲ್ಲ ಅದು. ವಿವಾವೃಧೆ ಯದ್ವಾ ಶ್ರೀ ಮಧ್ವದೇವ ಆತೀತ್ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದಾತ್ ಮಾತೃಹು ಋಗಾದಿ ವಿದ್ಯಾ ಆವಿಶತ್. ಅದಕ್ಕೆ ಇನ್ನೊಂದು ರೀತಿ ಅರ್ಥನೂ ಮಾಡ್ತಾರೆ. ಒಂದು ಕಡೆಗೆ ತಾಯಿಯಲ್ಲಿ ಪ್ರವೇಶ ಮಾಡಿದ್ರು, ತಾಯಿಯಲ್ಲಿ ಅವತಾರ ಮಾಡಿ, ಒಂದು ಅರ್ಥ. ಇನ್ನೊಂದು ಅರ್ಥ, ಮಧ್ವರೂಪದಿಂದ ಆತಿತ್ ಲಕ್ಷ್ಮೀನಾರಾಯಣ ಅನುಗ್ರಹದಿಂದನೇ. ಮಾತೃ ಅಂದರೆ ವೇದಗಳ ತಾಯಿ, ವೇದಗಳ ತಾಯಿ ಅಂತ ತಾಯಿ ಅಂತ ವೇದಾದಿ ಶಾಸ್ತ್ರಗಳಲ್ಲಿ ಲೀಲಾಜಾಲವಾಗಿ ವ್ಯವಹಾರ ಮಾಡ್ತಿದ್ದಾರೆ. ಅಹಿಂಸ್ಯಮಾನ, ಒಂದು ಸಮಸ್ಯೆ ಬಂದರೆ ನಮಗೇನಾಗುತ್ತೆ? ಒಂಥರ ಹಿಂಸೆ, ತಲೆಭಾರ ಅಂತೇಳಿ. ಅವ್ರಿಗೆ ಅಂಥ ಪ್ರಸಂಗ ಬರಲೇ ಇಲ್ಲ. ಪ್ರತಿ ಮಾತು ಪ್ರತಿ ಪದ ಅರ್ಥ ಆಗ್ತಿತ್ತು, ಅದೇನು ಪೂರ್ಣ ಅರ್ಥ ಆಗ್ತಿತ್ತು. ಆದ್ದರಿಂದ ಓದೋದು ಹಿಂಸೆ ಆಗೋದು ಯಾವಾಗಂದ್ರೆ ಅರ್ಥ ಆಗದೆ ಹೋದರೆ. ಅರ್ಥ ಆಯ್ತಾ? ಯಾವುದೇ ಕೆಲಸ ನಮಗೆ ಬರದೇ ಹೋದಾಗ ನೋವು ಕೊಡುತ್ತೆ. ಆಚಾರ್ಯರಿಗೆ ಹಿಂಸೆನೇ ಆಗಲಿಲ್ಲ ಅಂದರೆ ಎಫರ್ಟ್ ಲೆಸ್ ಆಗಿ ಓದ್ತಾ ಇದ್ದಾರೆ. ಅಹಿಂಸ್ಯಮಾನ ಋಗಾದಿ ವಿದ್ಯಾ ಆವಿಶತ್ ಯಾಸು ವಿದ್ಯಾಸು ಆ ಶುಚಿ ಅಜ್ಞಾನಾದಿ ದೋಷರಹಿತ. ಅಲ್ಲಿ ಶುಚಿಯಾಗಿರೋದಂದ್ರೇನು? ಅಜ್ಞಾನ ಸಂಶಯಾದಿಗಳು ಒಳಗಾಗಲಿಲ್ಲ. ಅಜ್ಞಾನ ಸಂಶಯಾದಿಗಳಿಗೆ ಅಚ್ಚುತೋಷ್ ಪಾಠ ಹೇಳ್ತಾ ಇದ್ದಾರೆ, ಈ ಪಾಠ ಯಾವುದೋ ಅಂತ ಗೊಂದಲ ಉಂಟಾಯಿತು. ಯಾಕೆ ಪ್ರಶ್ನೆ ಸರಿಯಾದ ನೋಡಿ ಪಾಠ ಅಂತ ಹೇಳಿದರು. ಅಚ್ಯುತೋಷರು ಗೊಂದಲ, ಇವರು ಗೊಂದಲನೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಆ ಶುಚಿಹಿ ಅಹಿಂಸ್ಯಮಾನ, ಆ ಶುಚಿಹಿ ಅಜ್ಞಾನಾದಿ ದೋಷರಹಿತ ಅಹಿಂಸ್ಯಮಾನ ಪೂರ್ವಪಕ್ಷಿ ಪ್ರಯುಕ್ತ ಪ್ರಮಾಣಾಭಾಸೈಹಿ ಅಪೀಡ್ಯಮಾನ. ಪೂರ್ವಪಕ್ಷಿಗಳು ಉತ್ತರ ಪ್ರಶ್ನೆ ಕೇಳಿಬಿಟ್ಟಾಗ ಅವರು ಪರಿಚಿತಿ ಆಯ್ತಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಕೊಡೋದಾಗ್ಲಿ, ಇದೊಂದು ಇಂಥ ಪ್ರಶ್ನೆ ಯೋಚನೆ ಮಾಡಿದ್ದಿಲ್ಲ ಅಂತ ಪ್ರಶ್ನೆ ಬರ್ತಿದ್ದೀರ. ಆ ಪ್ರಶ್ನೆ ಕೇಳಿ ಕೇಳ್ತಾ ಉತ್ತರ ಕೊಟ್ಟಾಗ್ತಿತ್ತು. ಆಚಾರ್ಯ ಸಾವಿರಾರು ಜನ ಒಟ್ಟಿಗೆ ಪ್ರಶ್ನೆ ಕೇಳಿದ್ರು ಕೂಡ ಅದು ಉತ್ತರ ಕೊಡ್ತಾ ಇತ್ತು. ಅದರಿಂದ ಅಹಿಂಸ್ಯಮಾನ, ಸಂಶಯಾದಿಗಳಿಲ್ಲ, ಒಳಗೆ ಹಿಂಸೆ ಇಲ್ಲ. ಪ್ರತಿಪಕ್ಷಗಳಿಗೆ ಉತ್ತರ ಪ್ರಶ್ನೆಗಳಿಗೆ ಯೋಚನೆ ಮಾಡೋ ಕಾರಣ ಇಲ್ಲ, ಅಲ್ಲೂ ಹಿಂಸೆ ಇಲ್ಲ. ಆ ರೀತಿಯಾಗಿ ಆಚಾರ್ಯರು ಅಧ್ಯಯನ ಮಾಡೋ ಕ್ರಮ ಆಗಿತ್ತು ಅಂತ ಹೇಳ್ತಾರೆ. ವೃತ್ವೇನ ವಿವಾವೃಧೆ, ವಿವೃಧೆ ಆಗಿದೆ. ವಿವಾವೃಧೆ ತಪ್ಪ್ರಿಂಟ್ ಆಗಿ, ವಿವಾವೃಧೆ ಎಲ್ಲಿದೆ? ಇವೆಲ್ಲ ಕಡೆ ತಪ್ಪ್ರಿಂಟ್ ಆಗಿದೆ. ವಿವೃಧೆ ಮೇಲೆ ಮಾತ್ರ ಸರಿ ಇದೆ, ವಿವಾವೃಧೆ ಅಲ್ಲಿ ಸರಿ ಇದೆ. ಎರಡು ಕಡೆ ಬರೆದಾಗ ವಿವೃಧೆ ವೃತ್ವೇನ ವಿವೃಧೆ ಅಲ್ಲಿ ತಪ್ಪಿದೆ. ವಿವೃಧೆ ತತ್ರ ಪೂರ್ವ ಅನಾದಿಭೂತ ಸನಾಯುವ ಜೂ ಕಥೌ ಸನಾತನತ್ವೇನ ಆಸ್ಥಿತಾ ಯದ್ವಾ. ವೇದಗಳೆಲ್ಲ ಏನವು? ಸನಾಯುವ, ಸನಾಯುವ ಸನಾತನವಾದವುಗಳು, ಅನಾದಿನಿತ್ಯವಾದವುಗಳು ಅಂತ ಅರ್ಥ. ವೇದಗಳನ್ನು ಯಾರು ಬರೆಯೋದಿಲ್ಲ, ಆದ್ದರಿಂದ ಅವೇನವು? ಅನಾದಿನಿತ್ಯವಾದವುಗಳು. ಸನಾತನಂ ಭಗವಂತಂ ಜುಷಂತೆ ಸೇವಂತೆ ಪ್ರತಿಪಾದಯಂತಿ ಇತಿ ಸನಾಯುವ. ಅವು ಅನಾದಿನಿತ್ಯವಾಗಿದೆ ಎಂಬ ಅರ್ಥದಲ್ಲಿ ಸನಾಯುವ ಒಂದರ್ಥ. ಅಥವಾ ಸನಾ ಅಂದ್ರೆ ಪರಮಾತ್ಮ, ಆತನ ಸದಾಕಾಲ ಪ್ರತಿಪಾದನೆ ಮಾಡೋದ್ರಿಂದ ವೇದಗಳಿಗೆ ಸನಾಯುವ ಅಂತ ಕರೀತಾರೆ. ವೇದಾದಿ ಶಾಸ್ತ್ರಗಳು ಸದಾ ಪ್ರತಿಪಾದನೆ ಮಾಡೋದು ಯಾರನ್ನ? ಹರಿ ಸರ್ವೋತ್ತಮತ್ವವನ್ನು. ನದಿಗಳು ಹರಿಯೋದು ಸಮುದ್ರಕ್ಕೆ ಹೇಗೋ, ಎಲ್ಲ ಶಾಸ್ತ್ರಗಳು ಹೇಳೋದೇನನ್ನ? ಹರಿ ಸರ್ವೋತ್ತಮತ್ವವನ್ನು. ಅಂಥ ವೇದರಾಶಿಯನ್ನ ಋಗಾದ್ಯಾಹ ಅಪೌರುಷೇಯ ವಿದ್ಯಾಹ ಅನ್ವಾರುಹತ್, ಅನ್ವಾರುಹತ್ ಅನ್ವಾರುಹತ್ ಹತ್ತಿಬಿಟ್ರ ದೊಡ್ಡ ಪರ್ವತ ಹತ್ತದ ಎಷ್ಟು ಕಷ್ಟ. ಪರ್ವತ ಹತ್ತೋದು ಫಾಸ್ಟ್ ಆಗಿ ಹತ್ತೋದಂತೂ ಸಾಧ್ಯನೇ. ಪರ್ವತ ಹತ್ತಾರೆ ಮೆಲ್ಲಗೆ ಹತ್ತುತ್ತಾರೆ, ನಿಧಾನವಾಗಿ ಆಮೇಲೆ ಮಧ್ಯೆ ಮಧ್ಯೆ ರೆಸ್ಟ್ ತಗೋತಾರೆ, ಬೆವತ್ತು ಬಿಡ್ತಾರೆ. ಆಗಲೇ ಇನ್ನೊಂದು ಹತ್ತೋದೆಲ್ಲ ಸಂಕಲ್ಪ ಬೇರೆ ಮಾಡ್ತಾರೆ, ಸುಸ್ತೊಳಗೆ ಬಿಟ್ಟು ಇನ್ನೊಂದು ಮತ್ತೆ ಕೆಲಸ ಮಾಡೋದಿಲ್ಲ ಅಂತೇಳಿ ಕೆಲವರು ಬಹಳ ಫಾಸ್ಟ್ ಆಗಿ ಆಚಾರ್ಯರಷ್ಟು ಫಾಸ್ಟ್ ಆಗಿ ಹತ್ತೋದು ಸಾಧ್ಯ ಇಲ್ಲ. ಅದು ಹೇಗತ್ತಿದ್ರು ಪರ್ವತನ? ಗಂಧನಾಥನ ಪರ್ವತಕ್ಕೆ ಸೌಗಂಧಿಗೆ ಬಿಟ್ಟು ತರಲಕ್ಕೆ ಹೋದ ಮಹಾಭಾರತ ಹೇಳ್ತಾರೆ ಹೀಗೆ ಹತ್ಬೇಕು, ಹೆಚ್ಚು ಕಡಿಮೆ. ಅದು ಕೆಲವು ಕಡೆ ತೋರಿಸ್ತಾರೆ ನೋಡಿ, ಪರ್ವತ ಮೌಂಟೇನೀರನ್ನು ತೋರಿಸ್ಬೇಕಾದ್ರೆ ಹೀಗಿರುತ್ತೆ ಬೆಟ್ಟಗಳು, ಹಾಗೆ ಅವರು ಒಂದು ಇನ್ನಾಕೆ ಹತ್ತಾರೆ ಹೇಳಿದ್ರು. ಆಚಾರ್ಯ ಹೇಗತ್ತಿದ್ರು ಭೀಮಸೇನ ದೇವರು ಅದನ್ನ? ಹೀಗೆ ಮೇಲಕ್ಕೆ ಹೋಗ್ಬೇಕಾದ್ರೆ ಸಮುದ್ರ ಹರಿದಷ್ಟು, ಎಷ್ಟು ಫಾಸ್ಟ್ ಅಷ್ಟು ಫಾಸ್ಟ್. ದೇವತೆಗಳು ಆಶ್ಚರ್ಯ ಪಡ್ತಾ ಇದ್ದಾರೆ, ಎಂಥ ವೇಗ. ನಗ್ಲಾನಿಹಿ ಮಾರುತಿ ಮಾತರಿಶ್ವನಃ, ನೋವಿಲ್ಲ, ಇದಿಲ್ಲ, ವೇಗ ಕಡಿಮೆ ಆಗಿಲ್ಲ. ಈ ಹೀಗೆ ಹೋಗ್ಬೇಕಾದ್ರೆ ವೇಗ ಸರಿ, ಗೊತ್ತಾಯ್ತಾ? ಹೀಗೆ ಹೋಗ್ಬೇಕಾದ್ರೆ ವೇಗ ಹೇಗಿರ್ತದೆ? ಎಂಥ ಬಸ್ ಇವು ಕೂಡ ಸೌಂಡು, ಹೆವಿ ಸೌಂಡ್ ಕೊಡ್ತಾ ಇರ್ತಾವ ಆಗಲೇ. ಆದ್ರೆ ಅಂಥದ್ದು ಹೃದಯ ಸಹ ಹೋಗ್ತಾರಲ್ಲ, ಆಶ್ಚರ್ಯ ಪಡ್ತಿದ್ದಾರೆ. ಅದೇ ಅರ್ಥದಲ್ಲಿ ಸನಾಜುವಹ ವೇದಾದಿ ಕಷ್ಟ ಪರ್ವತ ಇದ್ದಾಗ ಅದೆಲ್ಲ ಕೂಡ ವೇದ ಮಂತ್ರಗಳು ಭಾರಿ ಕಷ್ಟ. ಅದನ್ನ ನಿರಾಜಾರ ಹತ್ತಾ ಇದ್ದಾರೆ. ಮೃಗಾದ್ಯಾಹ ಅನ್ವಾರ್ಹತ ಉಪಕ್ರಮಾಧಿಕಂ ಅನುಸೃತ್ಯ ಅನುಕ್ರಮೇಣ ಸ್ವಚರ ಪ್ರಮಾಣಾಭ್ಯಾಂ ಪದಾರ್ಥ ತಾತ್ಪರ್ಯ ಕಥನ ಪೂರ್ವಂ ಕೃತತ್ವಾತ್. ಅದೇನು ಮಾಡಿದರು? ಉಪಕ್ರಮಾಧಿಕಂ ಅನುಸೃತ್ಯ ಅನುಕ್ರಮ, ಹೇಗೆ ಮೆಟ್ಲ ಮೇಲೆ ಹತ್ಕೊಂಡು ಹೋಗ್ಬೇಕು ಹಾಗೆ ಕ್ರಮವಾಗಿ ಹತ್ತಾರೆ, ಫಾಸ್ಟಾಗಿ ಹತ್ತಾ ಇದ್ದಾರೆ, ಆಯಾಸವಿಲ್ಲದೆ ಹತ್ತಾ ಇದ್ದಾರೆ. ಅಲ್ಲಿ ಸಮುದ್ರ ಹಾಡ್ಬೇಕಾದ್ರೆ ಆಯಾಸ ಆಯ್ತಾ? ನೈವಾಸ್ತ್ರ ವಿಶ್ರಮಣ ಮೇಚ್ಛತ್ ಅವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಃಶ್ರಮ ಕುತಃ ಶ್ರಮವಶ್ಯ. ಅವ್ರ ಶ್ರಮ ಇಲ್ಲಿಂದ ಬರಬೇಕು ಅವರಿಗೆ, ಅದು ಬೌದ್ಧಿಕವಾದ ಶ್ರಮನೂ ಇಲ್ಲ. ಈ ಕೆಲವರು ಫಿಸಿಕಲ್ ವರ್ಕ್ ಫಸ್ಟ್ ಕ್ಲಾಸ್ ಮಾಡಿಬಿಡ್ತಾರೆ. ಓದು ಬರೆಯೋದು ಭಾರಿ ಕಷ್ಟ, ಓದು ಬರೆಯೋದು ಕಷ್ಟ, ಓದೋ ಕೆಲಸ ಮಾಡ್ತಾರೆ, ಫಿಸಿಕಲ್ ಕೆಲಸ ಆಗೋದಿಲ್ಲ. ಆಚಾರ್ಯರಿಗೆ ಎರಡೂ ಸರಿ, ಬಾಹುಬಲ ಜ್ಞಾನಬಲ ಎರಡೂ ಇದ್ದಿದ್ದರಿಂದ ನಿರಾಜಾರವಾಗಿ ಮಾಡಿದ್ರು. ಅನುಆರುಹತ್ ಉಪಕ್ರಮಾಧಿಕಮ ಅನುಸೃತ್ಯ ಅನುಕ್ರಮೇಣ ಸ್ವಚನ ಪ್ರಮಾಣಾಭ್ಯಾಂ ಪದಾರ್ಥ ತಾತ್ಪರ್ಯ ಕಥನ ಪೂರ್ವಂ ಕೃತತ್ವಾತ್. ಹತ್ತಿದ್ರು ಉಳಿದವ್ರನ್ನ ಬಿಡೋರು ಹೆಚ್ಚಿಕೊಂಡು ಮೇಲೆ ಕರ್ಕೊಂಡು ಹೋದ್ರು ಹಾಗೇನೆ. ನವ್ಯಶೀಶು ನವೀನಾಸು ಅವರಾಸು ಪೌರುಷೇತ್ವೇನ ಜಾತ್ಯ ನೀಚಾಸು. ಅಂದರೆ ವೇದಗಳು ಪ್ರಾಚೀನವಾದ್ದರಿಂದ ಅವು ಸೀನಿಯರು, ಪುರಾಣಾದಿಗಳೆಲ್ಲ ಜೂನಿಯರ್, ಯಾತಕ್ಕೆ ಆಮೇಲೆ ಬರೆಯಲ್ಪಟ್ಟಿದ್ದರಿಂದ. ಅದು ಅಪೌರುಷೇಗಳೆಲ್ಲ ಸನಾಜುವಹ, ಇವೆಲ್ಲ ನವ್ಯಾಸು, ಅವರ ಅಪೇಕ್ಷೆ ಹೊಸದಾದ ಗ್ರಂಥಗಳು. ಇದರಲ್ಲೂ ಹಾಗೇನೆ, ಅಪೌರುಷೇಯ ಗ್ರಂಥಗಳು ಸನಾತನ ಗ್ರಂಥಗಳು, ಅದ್ರ ಬಗ್ಗೆನೂ ಹಾಗೇನೆ. ಹೊಸ ಗ್ರಂಥ ಕೊಟ್ಟರೆ ಅದು ಹಾಗೇನೆ, ಯಾವುದು ಕೊಟ್ಟರು ಅವ್ರಿಗೆ ಹೊಸದು ಹಳೆಯದು ಅಂತ ಇಲ್ಲೇ ಇಲ್ಲ. ಅಂಥ ಒಂದು ಪರಿಜ್ಞಾನ ಅವರಿಗಿತ್ತು. ಯಾರು ಪಾಡಿದ ಪಾಠ ಮಾಡೋದು ಸುಲಭ, ಕೆಲವು ಸಾಮಾನ್ಯ ಲೆಕ್ಚರ್ಸ್ ಆಗಿ ಕೆಲಸ ಸೇರ್ತಾರಲ್ಲ, ಮತ್ತೊಂದು ಮೂರ್ನಾಲ್ಕು ವರ್ಷ ಭಾಳ ಕಷ್ಟಪಡಬೇಕಾಗತ್ತೆ, ಆಮೇಲೆ ಒಂಥರ ಫ್ರೀ ಆಗಿಬಿಡ್ತಾರೆ. ಯಾಕೆಲ್ಲ ಓದಿದ್ದಾಗಿದ್ದು ರಿಪೀಟ್ ಆಗ್ತಾ ಹೋಗ್ಬಿಡುತ್ತೆ. ಕೆಲವರು ಏನು ಮಾಡ್ತಾರೆ, ಕಾಲು ಕಷ್ಟ ನೋಟ್ಸ್ ಇಲ್ಲ, ಮೇಷ್ಟ್ರು ಕೊಟ್ಟು ನೋಡ್ಸಿದ್ರೆ ಮುಗಿಸ್ಬಿಡ್ತಾರೆ ಅಷ್ಟೇ. ಕೆಲವು ಹೊಸ ಅದರ ಬಂದು ಪಂಚಿತ ಹೋಗ್ಬಿಡ್ತಾರೆ. ಸಿಲೆಬಸ್ ಚೇಂಜ್ ಆದರೆ ಹೊಸ ಪುಸ್ತಕ ಬಂದರೆ ಅವ್ರಿಗೆ ಭಾರಿ ಕಷ್ಟ. ಆದರೆ ಎಕ್ಸ್ಪರ್ಟ್ ಆಗಿದ್ದವರಿಗೆ ಏನು ಕೊಟ್ಟು ಅಲ್ಲೇ ಹಿಡ್ಕೊಂಡು ಶುರು ಮಾಡಿ ಅಲ್ಲೇ ಮುಗಿಸ್ತಾ ಇರಬೇಕಾದ್ರೆ ಆಚಾರ್ಯ ಹಾಗಿದ್ದವರು. ಪುರಾಣಾದಿಗಳು ಹಾಗೆ, ವೇದಾದಿಗಳು ಹಾಗೆ. ಜಾತ್ಯ ನೀಚಾಸು, ನೀಚರು ಅಂದರೆ ಕಡಿಮೆ ಅಂತ ಅರ್ಥ. ಯಾವುದರಲ್ಲಿ ಕಡಿಮೆ? ವಯಸ್ಸು ಮೊದಲಾದವುಗಳಲ್ಲಿ. ಯೋಗ್ಯತೆಯಲ್ಲಿ ಮಹಾಭಾರತ ವೇದಗಳಿಗಿಂತ ದೊಡ್ಡದು. ಭಾರತ ಭಾಗವತಾದಿ ವಿದ್ಯಾಸು ನಿಧಾವತೆ, ಅವುಗಳಲ್ಲಿ ಓಡ್ತಾರೆ. ಇದರಲ್ಲಿ ಹತ್ತಾರೆ, ಅವರಲ್ಲಿ ಓಡ್ತಾರೆ. ಹತ್ತೋದು ಹಾಗೆ, ಓಡೋದು ಹಾಗೆ. ಅವರು ತಾತ್ಪರ್ಯತೋ ವ್ಯಾಖ್ಯಾತಿ ಇತಿ ಭಾವ, ಕಥೆ ಹೇಳೋದು ಬೇರೆ, ಅದರ ಎಸೆನ್ಸ್ ಹೇಳೋದು ಬೇರೆ. ಆಚಾರ ತಾತ್ಪರ್ಯವನ್ನು ಹೇಳಿದರು, ನಿರ್ಣಯವನ್ನು ಖಚಿತವಾಗಿ ಕೊಟ್ಟರು. ಇದಿಷ್ಟು ಆಚಾರ್ಯರ ಮಹಿಮೆ. ಆದ್ದರಿಂದ ಇದು ಬಡಿತಾ ಸೂಕ್ತ, ಸಂಕ್ಷಿಪ್ತವಾದ ಅರ್ಥ ಹೇಳ್ತಾರೆ. ಸರಿಯಾಗಿ ಅರ್ಥ ಮಾಡಿಕೊಂಡು ಬಡಿತಾ ಸೂಕ್ತ ಆರು ಅರ್ಥ ಕೊಡುತ್ತೆ. ಒಂದರ್ಥ ರಾಮದೇವರ ಪರ, ಇನ್ನೊಂದರ್ಥ ಕೃಷ್ಣನ ಪರ, ಇನ್ನೊಂದರ್ಥ ವೇದವ್ಯಾಸರ ಪರ, ಆಮೇಲೆ ಹನುಮದ್ ರೂಪ ಪರ, ಭೀಮರೂಪ ಪರ, ಮಧ್ವರೂಪ ಪರ. ಅದು ಎರಡು ರೀತಿಯಲ್ಲಿ ಮತ್ತೆ ಇಡೀ ಮೂರು ಭಾಗ ಮಾಡಿ, ಅದರಲ್ಲಿ ಒಂದು ಭಾಗ ರಾಮರೂಪಕ್ಕೆ, ಇನ್ನೊಂದು ಭಾಗ ಕೃಷ್ಣರೂಪಕ್ಕೆ, ಇನ್ನೊಂದು ಭಾಗ ವೇದವ್ಯಾಸ ರೂಪಕ್ಕೆ ಒಂದು ಕ್ರಮ. ಅಥವಾ ಇಡೀ ಬಡಿತಾ ಸೂಕ್ತ ರಾಮರೂಪ, ಇಡೀ ಬಡಿತಾ ಸೂಕ್ತ ಕೃಷ್ಣರೂಪ, ವೇದವ್ಯಾಸ ರೂಪ. ಅದೇ ರೀತಿ ಪ್ರಥಮ ಹನುಮದ್ ರೂಪ, ಭೀಮರೂಪ, ಮಧ್ವರೂಪಕ್ಕೆ ಒಂದು ಕ್ರಮ. ಇನ್ನೊಂದು ಅರ್ಥ, ಒಂದೊಂದಕ್ಕೆ ಹನುಮದ್ ರೂಪ ಪೂರ್ತಿ ಹನುಮದ್ ದೇವರ ಸ್ತೋತ್ರ, ಇನ್ನೊಂದು ಸತ್ಯ ಪೂರ್ತಿ ಭೀಮಸೇನ ಸ್ತೋತ್ರ, ಪೂರ್ತಿ ಮಧ್ವದೇವಾಚಾರ ಸ್ತೋತ್ರ. ಆ ರೀತಿ ಆ ರೀತಿ ಅರ್ಥ ಮಾಡಕ್ಕೆ ಬರುತ್ತೆ. ಗೊತ್ತಾಯ್ತಾ? ತಾತ್ಪರ್ಯ ಈ ಸರ್ ಪ್ರಿಂಟ್ ಆಗ್ತಿದೆ, ಅದು ಅದೆಲ್ಲ ಬಂದಿದೆ. ಅದರಲ್ಲಿ ಈ ಸರ್ ಪ್ರಿಂಟ್ ಆಗ ತಾತ್ಪರ್ಯದಲ್ಲಿ ಅಷ್ಟರ್ಥನೂ ಕೂಡ ಬಂದಿದೆ. ಪೂರ್ತಿ 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 ಬರುತ್ತೆ, ಅದರಲ್ಲಿ ಎಲ್ಲ ವಿಷಯ ಬರುತ್ತೆ. ಒಂದೇ ಪುಸ್ತಕ ಬಂದರೆ ಗೋವಿಂದ ನಾಲ್ಕು ಸಾವಿರ ಪುಟ ಆಗುತ್ತೆ, ಎಂಟು ವಾಲ್ಯೂಮ್ ಮೇಲೆ ಬರುತ್ತೆ, ಎಂಟು ವಾಲ್ಯೂಮ್. ಅದು ಜೂನ್ ಎಂಡಿಗೆ ಬಹುಶಃ ಈಗಲೇ ಆಗಬೇಕಾಗಿತ್ತು, ಕಣ್ಣಿಂದ ಒಂದು ತಿಂಗಳು ಮುಂದೆ ಹೋಯಿತು, ಜೂನ್ ಎಂಡಿಗೆ ಆಗುತ್ತೆ. ಏನ ಯಾವುದಕ್ಕೆ? ವೇದಗಳಲ್ಲವೇ ಬರೆದ ತಕ್ಷಣ ಅದೇನಲ್ಲ, ಪೌರುಷೇ ಆಗಿಬಿಡು. ಬರದ ತಕ್ಷಣ ಬರೇ ಹೋದ್ರೆ ಮಾತ್ರ ಪೌರುಷೇ. ಹೌದು 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 ಹೌದು, ಅದಕ್ಕೆ ಹೇಳಿದ್ದು. ಯಾವುದ್ರಲ್ಲಿ ಹಿರಿಯ ಇದ್ದದ್ದು? ಇಲ್ಲಿ ಹಿರಿಯೋದು ಅಂದರೆ ಸೀನಿಯಾರಿಟಿ ಒಳಗೆ. ವಸುದೇವ ದೊಡ್ಡವನು, ಕೃಷ್ಣ ದೊಡ್ಡವನ ವಯಸ್ಸಿನಲ್ಲಿ, ಕೃಷ್ಣ ದೊಡ್ಡವನು, ವಸುದೇವ ದೊಡ್ಡವನ ವಯಸ್ಸಿನಲ್ಲಿ ಅನ್ಮಾತ್ರ ಶ್ರೇಷ್ಠತೆಯಲ್ಲಿ ಯಾರು ದೊಡ್ಡವರು? ಕೃಷ್ಣ. ಆ ರೀತಿ ಸೊ ವೇದಗಳು ವಯಸ್ಸಿನಲ್ಲಿ ದೊಡ್ಡ ಅನಾದಿ ನಿತ್ಯ, ಆದ್ದರಿಂದ ಸೀನಿಯರ್ ಆದರೂ ಕೂಡ, ಮಹಾಭಾರತ ವೇದಾಸ ಬರೆದಿದ್ದಾಗಿದ್ರು ಕೂಡ ಎಸೆನ್ಸಲ್ಲಿ ಯಾವ್ದು ದೊಡ್ಡದು? ಮಹಾಭಾರತ ದೊಡ್ಡದು. ಆ ಥರ ಏನು ಸಮಸ್ಯೆನೇ ಇಲ್ಲ. ಪೂರ್ಣಾಗಣ್ಯ ಗುಣೋದಾರ ಸಾಮ್ನೆ ನಿತ್ಯಾಯ ವೇಧಸೇ ಅಮಂದಾನಂದ ಸಾಂದ್ರಾಯ ಪ್ರೇಯಸೇ ವಿಷ್ಣವೇ ನಮಃ. ಇದು ಉತ್ತರ ಶ್ಲೋಕ. ಇದರದ್ದು ಮಂಗಳನ ಇವರು ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು ಬರ್ತಿರ್ತೇನೆ ನನ್ನ. ಆ ರಾಘವೇಂದ್ರರಾಯರು ಎಂದು ಮೇ 15 ಯಾವತ್ತು? ಮೇ 15 ಎಲ್ಲಿ ಕೊಟ್ಟಿದ್ದೀರಿ ಸರ್? ಹಾ, ಉತ್ತರಾಜಮಠದಲ್ಲಿ ಕೊಟ್ಟಿದ್ದಾರೆ. ಅವತ್ತು ಮಂಗಳ ಇರುತ್ತೆ, ಅವತ್ತು ಈ ಶ್ಲೋಕ ಓದ್ಬಿಟ್ಟು ಮುಕ್ತಾಯ ಮಾಡೋಣಂತೆ. ಅಲ್ಲಿ ವೈತರಿ ಹೋಗ್ಬಿಟ್ಟು ಮುಗಿತಾ ಇದೆ. ನಾಳೆಯಿಂದ ಗೀತಾ ಭಾಷ್ಯ ಪ್ರಮೇಯ ದೀಪಿಕ. ಅಷ್ಟು ಅನ್ನ ಅಂದ ತಂದ್ರೆ ಸಾಕು. ಓಂ ಜನ್ ಏನ ಟಿಪ್ಪಣಿ ಓದಲಿಲ್ಲ ನಾನು ಅಂದಾಗ. ಟಿಪ್ಪಣಿ ಕೂಡ ಇದಕ್ಕೆ ಮಾತ್ರ ಓದೋದು ಅಷ್ಟ, ಅದಕ್ಕೆ ಆಗಲೇ ಓದೋದು. ಅಥವಾ ಟಿಪ್ಪಣಿ ಓದ್ಬಿಟ್ಟೇನ, ಅದು ಮಾತ್ರ ಬಿಟ್ಟರೆ ಸಾಕು. ಭಗವತ್ ಸ್ವರೂಪ ಪ್ರತಿಪಾದನೇನ ಇವ ಗ್ರಂಥೋಪಸಂಹಾರ ಸಮುಚಿತ ಇತಿ ಆಶಯವಾನ್ ನಿತ್ಯಾಪರೋಕ್ಷಂ ಭಗವಂತಂ ಸಂಬೋಧ್ಯಸ್ತೌತಿ. ಭಗವಂತನ ಸ್ವರೂಪ ವರ್ಣನೆ ಮಾಡಿನೇ ಮುಗಿಸ್ಬೇಕು ಅಂಥೇಳಿ ಇನ್ನೊಮ್ಮೆ ದೇವ್ರ ಸ್ತೋತ್ರ ಮಾಡ್ತಾರೆ. ಪೂರ್ಣೇತಿ ಪೂರ್ಣಾಹ ಪ್ರತ್ಯೇಕ ಮನವಧಿಕಾಹ. ಪೂರ್ಣ ಅಂದರೆ ಪ್ರತಿಯೊಂದು ಕೂಡ ಅಬ್ಸಲ್ಯೂಟ್ ಸೆನ್ಸ್ ಅನಂತ ಅಗಣ್ಯ ಅನಂತಾಹ ಗುಣಾಹ ಏವ